ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋ ಸೌ ಶ್ರೀಪತಿರ್ಮಾನದೋನಃ ಜೈತ್ಯ ಜೋ ಅಖಂಡ ಗುಣೋರ್ ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯ ಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ನದೀ ಬಿರಾಪ್ಯ ಕೃಷ್ಣಾವತಾರೋಕಂ ನೃಸಲೆ ಹರಿಯ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಹರ ಗುರುಗಳ ಕರುಣದಿಂದ ಅಪಣಿತ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ 28th ಪದ್ಯದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ದೋಷಗಳು ಅದೆಲ್ಲ ಒಂದೊಂದಾಗೆ ತೆಗಿತಾ ಹೋದ್ರು. ಇದಕ್ಕೆ ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಬಂದಿದ್ದಾರೆ. ಅಂದ್ರೆ ಕಾದ ಕಬ್ಬಿಣ ಹಿಡಿದು ಬಡಿಯಲು ಏದನವು ಲೋಹಗಳಲ್ಲದೆ ಅಂತ ಅದು ಹೇಳಿ ಇನ್ನೊಂದು ಎಕ್ಸಾಂಪಲ್ ಈ ಲೋಹ ಮುಂತಾದ ಕೊಡೋದು ಅಷ್ಟು ಅದು ಜಡ ಪದಾರ್ಥಗಳು. ಕಣ್ಣೇ ಕಾಣ ಒಳಗಡೆ ಅಗ್ದು ದೇವರು ಇದ್ದಾನೆ, ಬಟ್ ಹೊರಗೆ ಅಂದ್ರೆ ಇದೆಲ್ಲ ಜಡ ಪದಾರ್ಥಗಳು ಎಂಬುದು ಅಂತ ಒಂದು ಆಕ್ಷೇಪ ಬಂದ್ರೆ ಇದಕ್ಕಿಲ್ಲಿ ಇನ್ನೊಂದು ಎಕ್ಸಾಂಪಲ್. ಇಲ್ಲಿ ಈ ಪದ್ಯದಲ್ಲಿ ಎರಡು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಒಂದು ಮಕ್ಕಳಾಟ ಬಾಲ ಕ್ರೀಡಾ ಅಂತ ಶಾಸ್ತ್ರಗಳಲ್ಲಿ ಬರುತ್ತೆ. ಬಾಲ ಕ್ರೀಡಾವತ್ ದೇವರ ಕ್ರೀಡೆ ಬಾಲ ಕ್ರೀಡಾವತ್ ಏನು ಮಕ್ಕಳ ಆಟ ಅಂದ್ರೆ ಏನು ಎಂಬುದನ್ನ ಹೇಳ್ತಾರೆ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋಡದಿ ತುಳಿದು ಕೆಡಿಸುವ ತೆರದಿ ಲಕ್ಷ್ಮೀ ರಮಣ ಲೋಕಗಳ ಅಂತ ಹೇಳ್ತಾ ಇದ್ದಾರೆ. ಇದು ನಾವೆಲ್ಲ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಆ ಒಂದು ಬೀಚ್ಗೆ ಅಲ್ಲಿ ಎಲ್ಲಾರು ಹೋದ್ರೆ ಅಲ್ಲಿ ಅರಮನೆಗಳಲ್ಲೇ ಮರಳು ಮತ್ತು ಮಣಲು ಯಾವ್ದು ಬೇಕಾರ ಅಲ್ಲಿ ಆ ಮಳಲು ಮಣ್ಣಿನಿಂದ ನಾವು ಮನೆಗಳನ್ನ ಮಾಡ್ತೀವಿ. ಅಂದ್ರೆ ಎಲ್ಲರೂ ಒಂದು ಜಾಗೆಯಲ್ಲಿ ಕೂಡ್ತೀವಿ, ನಾವು ನಮ್ಮ ಫ್ರೆಂಡ್ಸ್ ಸ್ನೇಹಿತರು ಎಲ್ಲರೂ ಸೇರಿ ಆ ಮಣ್ಣನ್ನ ಉಪಯೋಗ ಮಾಡ್ತೀವಿ. ಮಣ್ಣನ್ನ ಉಪಯೋಗ ಮಾಡಿ ಯಾಕೆ ಮಾಡ್ತೀವಿ? ಇದೊಂದು ಆಟ. ಅದರಿಂದ ಏನ ಆ ಚಿಕ್ಕ ವಯಸ್ಸಲ್ಲಿ ಆ ಒಂದು ಬೇರೆ ಏನು ಇರೋದಿಲ್ಲ, ಅದರಿಂದ ಏನು ಲಾಭ ಸಿಕ್ಕತ್ತಾ, ಇದರಿಂದ ನಮಗೆ ಏನು. ಈ ತರ ಮಕ್ಕಳು ಅದಕ್ಕೆ ಬಾಲ ಕ್ರೀಡಾವತ್ ಅಂತ ಹೇಳ್ತಾರೆ. ಏನು ಇರಲ್ಲ, ಒಂದು ಸಂತೋಷ ಆಟ ಆಡಕ್ಕೆ ಆಟಕ್ಕೆ ಹೋಗುವಾಗ ಸಂತೋಷ. ಆ ಮಣ್ಣಲ್ಲಿ ಹೋಗಿ ಆ ಮಣ್ಣನ್ನ ಬಳಸಿ ಎಲ್ಲಾ ರಕವಾದ ಒಂದು ಪದಾರ್ಥಗಳು ಎಲ್ಲವೂ ಸ್ಯಾನಿಟೈಸ್ ಏನೇನೆ ಇವಾಗ ಬಂದಿದೆ ಎಲ್ಲವೂ ಉಪಯೋಗ ಮಾಡಿ ಮಾಡ್ತೀವಿ. ಮಣ್ಣನ್ನ ಉಪಯೋಗ ಮಾಡಿ ಅನೇಕ ವಸ್ತುಗಳು ಮಾಡ್ತೀವಿ. ಮಾಡ್ಲಿಕ್ಕೆ ಶುರು ಮಾಡಿದ್ದಾಗ ಆನಂದ, ಆಟ ಆಡ್ತೀವಿ ಆಟ ಅಂತ. ಆ ಒಂದು ಮಾಡೋವಾಗ ಮಾಡೋ ಕಾಲದಲ್ಲಿನೂ ಒಂದು ಆನಂದ, ಆಮೇಲೆ ಎಷ್ಟು ಕಾಲ ಆಗತ್ತೋ ಅಷ್ಟು ಕಾಲ ಆಟ ಆಡೋದು. ಆಟ ಆಡಿದ ಮೇಲೆ ಏನು ಮಾಡುತ್ತೆ, ಆ ತಾವು ಮಾಡಿದ್ದ ಆ ಒಂದು ಮಣ್ಣಿನಿಂದ ಮಾಡಿದ್ದರ ಮನೆಗಳನ್ನ ತುಳಿದು ಅದು ಚೆಂದಾಗಿ ಎಲ್ಲ ನಿರ್ಮೂಲಗೊಳಿಸಿಬಿಡುತ್ತೆ. ಅದು ಹೇಗೆ ಮಾಡುತ್ತೆ, ಒಂದು ಸಂತೋಷದೆ ಮನೆಗೆ ಹೋಗಕ್ ಮುಂಚೆ ಎಲ್ಲ ಅದ್ರ ಮೇಲೆ ಜಂಪ್ ಮಾಡಿ ಎಲ್ಲ ತುಳಿದು ಅಯ್ಯೋ ಇಷ್ಟು ಕಷ್ಟ ಮಾಡಿದೀವಲ್ಲ, ಅದೆಲ್ಲ ಅವ್ರಿಗೆ ಒಂದೇ ಇಲ್ಲ, ಅದು ಕಷ್ಟನೇ ಅಲ್ಲ ಅವ್ರಿಗೆ, ಅದು ಕಷ್ಟ ಎಂಬುದೇ ಇಲ್ಲ. ತುಳಿದು ಸಂತೋಷದಿಂದ ಹೋಗತ್ತೆ ಮಕ್ಕಳು. ಹಾಗೇನೇ ದೇವರಿಗೇನು ಹೀಗೆ ಇಲ್ಲಿ ಏನು ಮಳಲ ಮನೆಗಳ ಮಾಡಿ. ಸೊ ದೇವರು ಏನು ಮಾಡ್ತಾನೆ, ಇಲ್ಲಿ ಒಂದು ಪದ ಬಂದಿದೆ ಲಕ್ಷ್ಮೀ ರಮಣ ಲೋಕಗಳ ಅಂತ ಬಂದಿದೆ. ಯಾಕೆ ಲಕ್ಷ್ಮೀ ರಮಣ ಅಂತ ತಗೊಂಡಿದ್ದಾರೆ ಅಂದ್ರೆ ಆ ಒಂದು ಲಕ್ಷ್ಮೀ ಮೂಲ ಪ್ರಕೃತಿಗೆ ಅಭಿಮಾನಿ, ಜಡ ಪ್ರಕೃತಿಗೆ ಅಭಿಮಾನಿ. ಅವಳಿಂದ ಅಭಿಮಾನ್ಯವಾದಂತ ಆ ಮಣ್ಣನ್ನ ಆ ಒಂದು ಸತ್ವರಜ ತಮ ಅಂಬೋ ಗುಣಗಳು ಇದು ಮಣ್ಣಿಗೆ ಹೋಲಿಸಿದ್ದಾರೆ. ಇದನ್ನ ತಕೊಂಡು ಅಂದ್ರೆ ಅದು ಉಪಾದಾನ ಕಾರಣವಾಗುತ್ತೆ. ಲಕ್ಷ್ಮೀ ದೇವಿ ಅಭಿಮಾನಿ ದೇವತೆ, ಅವಳಿಂದ ಅಭಿಮನ್ಯವಾದಂತ ಮೂಲ ಪ್ರಕೃತಿ ಇದಲ್ಲ ಜಡ ಪ್ರಕೃತಿ, ಅದು ಬಂದು ಆ ಉಪಾದಾನ ಕಾರ. ಅದನ್ನ ಬಳಸಿ ದೇವರು ಅದನ್ನ ಬಳಸ್ತಾನೆ. ಅದನ್ನ ಬಳಸ್ತಾನಂದ್ರೆ ಲಕ್ಷ್ಮೀ ಮೂಲಕ ಲಕ್ಷ್ಮಿಯಲ್ಲಿ ಇದ್ದು ಲಕ್ಷ್ಮೀ ಅದಕ್ಕೆ ಲಕ್ಷ್ಮೀ ಬೇಕಾಗಿದೆಯಾ ದೇವರಿಗೆ ಈ ಮಕ್ಕಳಿಗೆ ಅಂದ್ರೆ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಯಾವ ಎಕ್ಸಾಂಪಲ್ ಎಷ್ಟು ತಕೋಬೇಕು ಅಷ್ಟೇ ತಕೋಬೇಕು. ಈ ಮಕ್ಕಳು ಏನು ಮಾಡಿತ್ತು, ಮಕ್ಕಳು ಮರಳನ್ನ ಉಪಯೋಗ ಮಾಡಿ ಆ ಮನೆಗಳೆಲ್ಲ ಮಾಡಿ ಇಲ್ಲಿ ದೇವರಿಗೆ ಅದು ಅವಶ್ಯ ದೇವರೇ ಅವಳಲ್ಲಿ ಇದು ಮೂಲ ಪ್ರಕೃತಿ ಇಲ್ಲ ಇದು ಅವನೇ ಅವಳಿಂದ ಪ್ರೇರಣೆ ಮಾಡಿ ಮಾಡ್ತ. ಅದಕ್ಕೆ ರಮಣ ಅಂಬೋ ಶಬ್ದ ಉಪಯೋಗ ಮಾಡಿದ. ಲಕ್ಷ್ಮಿಗೇನು ಆ ಒಂದು ಜ್ಞಾನವನ್ನು ಆನಂದ, ಲಕ್ಷ್ಮಿಗೆ ಅದಕ್ಕೆ ಮಾಡ ಮೂಲ ಪ್ರಕೃತಿ ಇದ್ದು ದೇವರಿಗೆ ಸೇವೆ ಮಾಡಿ. ದೇವರು ಯಾವ ಅವಳು ಅವಳಿಗೆ ದೇವರ ಲೀಲೆಯನ್ನ ಆ ದೇವರು ಮಾಡುವಂತಹ ವಿಚಾರ ದೇವರ ನೋಡೋದೇ ಅವಳಿಗೆ ಒಂದು ಆನಂದ. ಆನಂದ ದೇವರು ಯಾಕೆ ಮಾಡ್ತಾನಂತ ಒಂದು ಸೃಷ್ಟಿಯಾಗಿ ಯಾಕೆ ಮಾಡ್ತಾನಂತ ಗೊತ್ತ. ಭಕ್ತರನ್ನ ಮೊಟ್ಟ ಮೊದಲು ಲಕ್ಷ್ಮೀ ದೇವಿಯ ಲಕ್ಷ್ಮಿಯ ಆನಂದ ಜೀವಿಗೆ ಆ ಪ್ರಯೋಜನ ಇದೆ. ಸೊ ಹೀಗೆ ಅವನು ಮಾಡ್ತಾ ಲಕ್ಷ್ಮೀ ರಮಣ ಎಂಬ ಶಬ್ದದಿಂದ ಒಂದು ಗುಣಗಳನ್ನ ಮೂಲ ಪ್ರಕೃತಿಯನ್ನ ಉಪಾದಾನವ ಕಾರಣವಾಗಿ ಇಟ್ಟುಕೊಂಡು ಸೃಷ್ಟಿಯಾದ ಕೆಲಸಗಳ ಮಾಡ್ತಾರೆ. ಹಾಗೆ ಈ ಮಕ್ಕಳಂತೆ ಮಕ್ಕಳು ಆ ಒಂದು ಆಟ ಆಡ್ಲಿಕ್ಕೆ ಮುಂಚೆನೂ ಸಂತೋಷದಿಂದ ಇರ್ತಾರೆ, ಈ ಸಂತೋಷದಿಂದ ಇರ್ತಾನೆ. ಆಡುವ ಕಾಲದಲ್ಲಿ ಅಂದ್ರೆ ಸೃಷ್ಟಿಗೆ ಮುಂಚೆ, ಸೃಷ್ಟಿ ಮಾಡುವಾಗ, ಸ್ಥಿತಿ ಕಾಲದಲ್ಲಿ, ಆಮೇಲೆ ಸಂಹಾರ ಕಾಲ, ಮೂರರಿಂದ ಅಷ್ಟ ವ್ಯಾಪಾರ. ಇಲ್ಲಿ ಅಷ್ಟ ವ್ಯಾಪಾರ ಬರೋದಿಲ್ಲ, ಮೂರೇ ತಕೊಳ್ತಾನೆ. ಮೂರು ಮೂಲಕವಾಗಿ ಅಷ್ಟ ವ್ಯಾಪಾರ ಬಂದ್ಬಿಡತ್ತೆ. ಸೊ ಅದು ಮಾಡ್ತಾನೆ. ಸೊ ದೇವರು ಏನ್ ಮಾಡ್ತಾನೆ, ಮರಳ ಮನೆಗಳ ಆಡಿ ಮಕ್ಕಳು ಕೆಲವು ಕಾಲದಲ್ಲಿ ಆಡಿ ಮೋದದಿ ತುಳಿದು ಕೆಳಿಸುವ ತರದಿ ಅವರು ಕೆಲವು ಕಾಟ. ಇದು ಆಟ, ದೇವಕ್ಕೆ ಆಟ. ಆಟ ಅಂದ್ರೆ ಕ್ರೀಡಾವತ್ ಅಂತ, ಕ್ರೀಡಾ ದೇವರಿಗೆ ಕ್ರೀಡೆ ಎಂಬುದು ಹೇಳೋದು ಯಾವುದಕ್ಕೆ ಅಂದ್ರೆ ಈ ಮಕ್ಕಳ ಎಕ್ಸಾಂಪಲ್ ಪ್ರಕಾರ ಸಂತೋಷ ಇರುತ್ತೆ, ಶ್ರಮ ಇರೋದಿಲ್ಲ. ಮಕ್ಕಳಿಗೆ ಆಟ ಎಷ್ಟು ಹೊತ್ತು ಬೇಕಾದ್ರ ಆಡ್ತಾರೆ, ಅವ್ರಿಗೆ ಶ್ರಮವೇ ಇರೋದಿಲ್ಲ, ಅದು ಆನಂದ. ಸೊ ಇವನು ಆನಂದದಿಂದಲೇ, ಆನಂದದ ಉದ್ರೇಕ, ಆನಂದದ ಉದ್ರೇಕದಿಂದಲೇ ಭಗವಂತ ಎಲ್ಲವನ್ನು ಮಾಡ್ತಾನೆ ಎಂಬುದಕ್ಕೆ ಲೌಕಿಕದಲ್ಲಿ ಈ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆಡಿ ಮೋದದಿ ತುಳಿದು ಕೆಡಿಸುವ ತೆರೆದು ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸ. ಹೇಗೆ ಮಣ್ಣನ್ನ ಉಪಯೋಗ ಮಾಡಿ ಮಕ್ಕಳು ಅನೇಕ ರೀತಿಯಾದ ಪದಾರ್ಥಗಳು, ವಸ್ತುಗಳು ಮಣ್ಣಿನಿಂದ ಎಲ್ಲ ಮಾಡಿದ್ದು, ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್, ಡಿಫ್ರೆಂಟ್ ಡಿಫ್ರೆಂಟ್ ಪ್ರಪೋರ್ಷನ್ ಹಾಕಿ ಮಾಡುತ್ತಾರೆ. ಇವನು ಏನು ಮಾಡ್ತಾನೆ, ಮೂಲ ಪ್ರಕೃತಿಯಲ್ಲಿ ಇರುವಂತ ಮೂರು ಗುಣಗಳು, ಸತ್ವರಜತಮೋ ಗುಣಗಳು. ಇಲ್ಲಿನೂ ಮಕ್ಕಳು ಮಾಡೋದು ಅಷ್ಟೇ, ಇಟ್ಟುಕೊಂಡು ನೀರು, ಮಣ್ಣು, ನೀರು, ಆಮೇಲೆ ಮಣ್ಣಲ್ಲಿ ಅದರಲ್ಲಿ ಇರುವಂತ ಉಷ್ಣ ಇದ್ದೇ ಇರುತ್ತೆ, ಎಲ್ಲದಲ್ಲಿನೂ ಎಲ್ಲ ಬೆರೆತಿರುತ್ತೆ ಇಲ್ಲಿ ಬ್ರಹ್ಮಾಂಡದ ಒಳಗೆ. ಸೊ ಹೀ ಎಲ್ಲವೂ ಮೂರನ್ನ ತ್ರಿವೃತ್ತು ಅಂತಾರೆ, ಮೂರನಿಂದ ಬೆರೆಸಿ ಇರುವುದೇ. ಇಲ್ಲಿ ಭಗವಂತನು ಈ ಮೂರನ್ನ ಬಳಸಿ ಅನೇಕ ರೀತಿಯಿಂದ ಲೋಕಗಳ ಹಲವು ಬಗೆಯಿಂದ, ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಇರುವಂತ ಆ ಒಂದು ಅನೇಕ ರೀತಿಯಾದ ಜೀವರಾಶಿ ಒಂದೊಂದು ಜೀವರಾಶಿಗಳಿಗೇನು ಅನುಗುಣವಾದ ಅವರವರ ಸ್ಪೀಶೀಸ್, 84 ಲಕ್ಷ ಯೋನಿಗಳು. ಸೊ ಆ ತರ ಒಂದು ಜಡ ದೇಹ ಅದೆಲ್ಲ ಮಾಡ್ತಾನೆ, ಜೀವ ಜಡವನ್ನು ಮಿಕ್ಸ್ ಮಾಡಿ ಮಾಡೋದು ಮತ್ತು ಬರೀ ಜಡಗಳನ್ನ ಮಾಡೋದು. ಸೊ ಹೀಗೆ ಹಲವು ಬಗೆಯಿಂದ ಅವನೇ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ದೇವರು ನಿರ್ಮಿಸುವ ನಿಶ್ಚಲನು ತಾನಾಗಿ, ನಿಶ್ಚಲ ಅಂತ ಹೇಳುವ ಮೂಲಕ, ನಿಶ್ಚಲ ಅಂದ್ರೆ ದೇವ, ಇಲ್ಲಿ ಮಕ್ಕಳಿಗೆ ಯಾವ ವಿಕಾರವೂ ಬರೋದಿಲ್ಲ. ಇಲ್ಲಿ ನಾವು ಭಗವಂತ ಅಲ್ಲಿ ಏನು ವ್ಯತ್ಯಾಸ ಬರುತ್ತೆ ಅಂದ್ರೆ ಮಕ್ಕಳು ಉಸುಕಿನಲ್ಲಿ ತಾವು ಹೋಗಿ ಇರೋದಿಲ್ಲ, ಬಾಹ್ಯ ಹೊರಗಿಂದ ಅದನ್ನ ಮಾಡ್ತಾನೆ. ದೇವರ ಸೃಷ್ಟಿ ಹಾಗಲ್ಲ, ತತ್ ಸೃಷ್ಟ ತದ್ ಅನುಪ್ರವಿಷ್ಯತಿ ಅಂತ, ಆ ಒಂದು ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ತಾನು ಒಂದು ರೂಪದಿಂದ ಪ್ರವೇಶ ಮಾಡಿ ಆ ಕಾರ್ಯ ಪ್ರವರ್ತನೆ ಮಾಡುತ್ತಾನ ಅವನು. ಸೊ ದೇವರು ಹೀಗೆ ಮಾಡುವ ಮೂಲಕವಾಗ ಅವನಿಗೆ ಏನೋ ನಿಶ್ಚಲನು, ಅವನಿಗೆ ಯಾವ ಒಂದು ವಿಕಾರವೂ ಆಗೋದಿಲ್ಲ. ನಿಶ್ಚಲ, ಇನ್ನೊಂದು ನಿಶ್ಚಲನು ಅಂದ್ರೆ ಅವನಿಗೆ ಹೊರಗೆನೋ ಏನೋ ವಿಕಾರ ಆಗೋದಿಲ್ಲ. ಇದು ಯಾಕೆ ಹೇಳ್ತಾರಂದ್ರೆ ಕೆಲವು ಫಿಲಾಸಫರ್ಸ್ ಬಂದು ದೇವರೇ ಈ ಕಲಾತ್ಮಕವಾಗಿ ಹಾಗೆ ಒಂದು ರೂಪವನ್ನ ಹೊಂದಿದ್ದಾನೆ, ಶರೀರಿ ಭಾವ, ಅಂಗ ಅಂಗಿ ಭಾವ ಅಂತ ಇತ್ಯಾದಿ ಎಲ್ಲ ಹೇಳ್ತಾರೆ. ಹಾಗಲ್ಲ, ಅವನು ನಿಶ್ಚಲ, ಅವನಲ್ಲಿ ಯಾವ ವಿಕಾರವೂ ಇಲ್ಲ, ಯಾವ ಚಲನೆಯನ್ನೂ ಇಲ್ಲ. ನಿಶ್ಚಲ, ಏನು ಚಲನೆಯೂ ಇಲ್ಲ ಅಂದ್ರೆ ಏನು, ಚಲನೆ ಇಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ವಿಕಾರ ಇಲ್ಲ. ಒಂದರಿಂದ ಒಂದು ಒಂದೊಂದು ಶೇಪ್, ಒಂದೊಂದೊಂದು ದೇವರು ಒಳಗೆ ಇರುವಂತ ಒಂದು ಒಂದು ಸ್ಪೀಸೀಸ್ ಮಾಡಿದ, ಮನುಷ್ಯರನ್ನ ಮಾಡಿದ, ಮೃಗಗಳನ್ನ ಮಾಡಿದ ಅಂದ್ರೆ ಅಲ್ಲಿ ಹೋಗುವಾಗ ಅವನು ಬದಲಾಗೋದಿಲ್ಲ. ಇದ್ರ ಹಿಂದೇನು ಬಂದಿದೆ ನಮ್ಗೆ, ಇಲ್ಲಿ ಹೇಳ್ತಾ ಇದ್ದಾರೆ ನಿಶ್ಚಲ ನಿರಂಜನ ನಿರ್ವಿಕಾರ. ಇದು ಉಪನಿಷತ್ಗಳಲ್ಲಿ ಬಂದ ಶ್ರುತಿಗಳಲ್ಲಿ ಬಂದಿದ್ದ ಕ್ವಾಲಿಟಿ. ನಿಶ್ಚಲನು ತಾನಾಗಿದ್ದು ಸಲಹುವ ಅದನ್ನ ರಕ್ಷ ಯಾಕಿದ್ದ ದೇವರಿಗೇನು ಈ ಮಕ್ಕಳಿಗೇನು ವ್ಯತ್ಯಾಸ ಏನು ಅಂದ್ರೆ ಇದು ಅವನಿಗೇನು ಆಟ ಮಕ್ಕಳಿಗೆ ಆಟ ಅಂಬೋದಕ್ಕೆ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ. ಅವನಲ್ಲಿ ಇರೋದಕ್ಕೆ ಪ್ರಯೋಜನ, ಅವನ ಕ್ರೀಡೆಗೆ ಪ್ರಯೋಜನ ಇದೆ. ಏನು ಪ್ರಯೋಜನ ಅಂದ್ರೆ, ಈ ಒಂದು ಸಲಹುವ ಆ ಒಂದು ಲೀಲೆ ಮೂಲಕವಾಗಿ ನಮ್ಮ ಜೀವಕ್ಕೆ ಪ್ರಯೋಜಕ ಆಗತ್ತೆ, ಜೀವನಿಗೆ ಪ್ರಯೋಜನ ಆಗತ್ತೆ. ಆದ ಕಾರಣ ಅಂದ್ರೆ ಸಲಹುವ ಅಂದ್ರೆ ಯಾವ ಯಾವ ಜೀವಕ್ಕೆ ಯಾವ ಯಾವ ರೀತಿಯಿಂದ ದೇಹ ಯಾವಾಗ ಯಾವಾಗ ಕೊಡಬೇಕು, ಅವರ ಬಾಹ್ಯ ಕರ್ಮಕ್ಕೆ ಅನುಗುಣವಾಗಿ ಎಲ್ಲವನ್ನು ಕೊಡ್ತಾನೆ. ನಿಶ್ಚಲನು ತಾನಾಗಿದ್ದು ಸಲಹುವ. ಸೊ ಇದು ಸಾಧ್ಯ. ಸರಿ ಆಯ್ತು. ಇಲ್ಲಿನೂ ಈ ಎಕ್ಸಾಂಪಲ್ ಒಂದು ಒಂದು ಏನು ಬರುತ್ತೆ ಅಂದ್ರೆ, ಭಗವಂತ ಇಲ್ಲಿ ಬಂದು ಮಕ್ಕಳ ಜೊತೆಯಲ್ಲಿ ಬಂದ್ರೆ ಮಕ್ಕಳು ಜಡ ವಸ್ತುಗಳನ್ನ ಇಟ್ಟುಕೊಂಡು ಆಟ ಆಡ್ತಾರೆ, ದೇವರು ಜೀವಗಳ ಜೊತೆಯಲ್ಲಿ ಆಟ ಆಡ್ತಾನೆ. ಸೊ ಇದು ಹೇಗೆ ಅಂದ್ರೆ, ಒಂದು ಮಣ್ಣಿನಿಂದ ಒಂದು ಆ ಒಂದು ಮನೆಗಳನ್ನ ಮಾಡಿದ್ರೆ ಅದನ್ನ ತುಳಿದು ಬಿಟ್ಟು ಹೋಗಬಹುದು. ಬಟ್ ವೆರಸ್ ನಮ್ಮ ಜೀವಗಳು, ನಾವು ನಮ್ಮನ್ನ ತುಳಿದು ಬಿಟ್ಟು ಹೇಗೆ ಹೋಗ್ಲಕ್ಕಾಗತ್ತೆ? ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಎಲರುಣಿ ಅಂತ. ಎಲರುಣಿ ಅಂದ್ರೆ ಆ ಗಾಳಿಯನ್ನ ನುಂಗುವಂತ, ಗಾಳಿಯನ್ನ ನುಂಗಿ ಬದುಕುವಂತ ಆ ಒಂದು ಸರ್ಪವನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಈ ಸರ್ಪ ಏನು ಮಾಡತ್ತೆ ಅಂದ್ರೆ, ಇದಕ್ಕೆ ಹೇಳ್ತಾರೆ ಸರ್ಪ ಏನ್ ಮಾಡತ್ತೆ ಅಂದ್ರೆ ಗಾಳಿಯನ್ನ ನುಂಗಿ ಬದುಕತ್ತ. ಎಲರು ಅಂದ್ರೆ ಎಲರುಣಿ ಅಂದ್ರೆ ಎಲರು ಅಂದ್ರೆ ಗಾಳಿ, ಅದನ್ನ ಭಕ್ಷ ಮಾಡತ್ತೆ, ತಿನ್ನತ್ತೆ. ಸೊ ಅದಕ್ಕೆ ಆ ಹೆಣ್ಣು ಹಾವು ಅದು ಏನ್ ಮಾಡತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಹೆಣ್ಣು ಹಾವು ಮಾಡುವ ಕೆಲಸ ಏನು ಅಂದ್ರೆ, ಅದು ತಾನು ಇಟ್ಟ ಮರಿಗಳನ್ನ ತಾನೇ ನುಂಗತ್ತಂತೆ, ಯಾವ ವಿಕಾರವೂ ಇಲ್ಲದೆ ಅದು ನುಂಗತ್ತಂತೆ. ಸೊ ಹಾಗೆ ಅದಕ್ಕೆ ಎಲರುಣಿ ಅಂತ ಯಾಕೆ ಇಲ್ಲಿ ಆ ಪದವನ್ನ ಬಳಸಿದಾರಂದ್ರೆ, ಗಾಳಿ ಒಳಗೆ ಹೋಗೋದು, ಗಾಳಿ ಹೊರಗೆ ಬರೋವಾಗ ಯಾವ ಒಂದು ವಿಕಾರ ಯಾವ ಒಂದು ಕಷ್ಟ ಏನು ಆಗೋದಿಲ್ಲ, ಹಾಗೆ ಅದು ಮಾಡತ್ತಂತೆ. ಸೊ ದೇವರಿಗೇನು ಇದಕ್ಕೆ ಹೋಲಿಸ್ತಾ ಇದ್ದಾರೆ, ಹಾಗೆ ತಾನಿಟ್ಟ ಮೊಟ್ಟೆಗಳನ್ನ ತಾನೇ ತಿನ್ನತ್ತೋ ತಾಯಿ ಹಾವು, ಹಾಗೇನೆ ದೇವರು ಏನು ಮಾಡ್ತಾ ಇದ್ದಾನಂದ್ರೆ, ತಾನು ಮಾಡಿದ ರಚನೆ ಮಾಡಿದ ಅಂದ್ರೆ ಜೀವಕ್ಕೆ ದೇಹವನ್ನೆಲ್ಲ ದೇಹ ಕೊಟ್ಟು ಬ್ರಹ್ಮಾಂಡ ಸೃಷ್ಟಿ, ಜೀವಕ್ಕೆ ದೇಹದ ಸಂಬಂಧ ಎಲ್ಲವೂ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳು ಆ ತೃಣಜೀವಿಯಿಂದ ಬ್ರಹ್ಮಾದಿ ದೇವತೆ ಎಲ್ಲರನ್ನೂ ಅವನು ಸಂಹಾರ ಮಾಡುತ್ತಾನೆ. ಸಂಹಾರ ಮಾಡುವ ಕಾಲದಲ್ಲಿನೂ ಅವನಿಗೆ ವಿಕಾರ ಏನು ಇಲ್ಲ ಅಂದ್ರೆ, ಅವ್ರಿಗೆ ನೈರ್ಗುಣ್ಯ ಅಂದ್ರೆ ಅವನಿಗೆ ಒಂದು ಆ ಒಂದು ದಯೆ, ಕರುಣಾಳು ಅಂತ ಹೇಳ್ತೀನಿ ಇಲ್ಲಿ, ದಯೆ ಇಲ್ಲವಾ ಅಂತ ಹೇಳಿದಾಗ ಅಲ್ಲಿ ಈ ಒಂದು ಹೆಣ್ಣು ಹಾವಿನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದು ಆ ಹಾವಿನ ಸ್ವಭಾವವಾಗಿದೆ. ಆ ಹೆಣ್ಣು ಮೊಟ್ಟೆ ಇಟ್ಟ ಮೇಲೆ ಅದನ್ನ ನುಂಗೋದು ಅದಕ್ಕೆ ಸ್ವಭಾವ, ಅದು ಕ್ರೌರ್ಯ ಅಂಬೋದಿಲ್ಲ, ಅದು ಹೇಗೆ ಅದಕ್ಕೆ ಸ್ವಭಾವವಾಗಿದೆಯೋ ಹಾಗೆ ಭಗವಂತನಿಗೇನು ಅವನದ್ದೇ ಆದ ಸ್ವಭಾವ ಇದೆ. ಸೊ ಇಲ್ಲಿ ಏನು ವ್ಯತ್ಯಾಸ ಬರುತ್ತೆ ಇಲ್ಲಿ ಅಂದ್ರೆ, ನುಂಗತ್ತ ಅದು ನುಂಗತ್ತ ದೇವರು ನುಂಗುತ್ತಾನ ಅಂದ್ರೆ ಹೊಟ್ಟೆಯಲ್ಲಿ ಹಾಕೊಳ್ತಾನ ಅವನು ಹಾಗೆ. ಸೊ ಎಲರುಣಿಯೋ ಅಂದ್ರೆ ಆ ಇಫರ್ಟ್ಲೆಸ್ ಅಂಬೋದಕ್ಕೆ, ಗಾಳಿ ಒಳಗೆ ಹೇಗೆ ಹೋಗತ್ತ ಏನಾದ್ರು ಕಷ್ಟ ಆಗತ್ತ, ಹಾಗೇನೆ ದೇವರು ಎಲ್ಲವನ್ನು ಮಾಡ್ತಾನ. ಸಂಹಾರ ಅಂಬೋದು ನಾಶ ಅಲ್ಲ, ಸಂಹಾರ ಅಂಬೋದು ಅದನ್ನ ತೆಗೆದು ತನ್ನ ಒಳಗೆ ಇಟ್ಟುಕೊಂಡು ಮೂಲ ಸ್ಥಾನದಲ್ಲಿ ಆ ಮನೆಗೆ ಕರ್ಕೊಂಡು ಹೋಗ್ತಾನೆ, ಬಂತು ಆ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವರವರಿಗೆ. ಸೊ ಹಾಗೆ ಮಾಡುವ ಮೂಲಕವಾದ ಸಂಹಾರ ಅಂಬೋದು ಆ ಯಾವುದು ಅನ್ಯವಾಗಿದೆಯೋ, ಆ ಜೀವಕ್ಕೆ ಜಡವಾದ ದೇಹ ಅನ್ಯವಾಗಿರುತ್ತೆ, ಅದನ್ನ ತೆಗೆಯೋದು ಅದು ಉದ್ಧಾರ, ಅದು ಒಂದು ನೈರ್ಗುಣ್ಯ ಆಗೋದಿಲ್ಲ, ದೊಡ್ಡ ಉಪಕಾರ ಆಗತ್ತೆ. ಸೊ ದೇವರು ಹೀಗೆ ಮಾಡ್ತಾ ಇದ್ದಾನೆ. ದೇವರು ಮಾಡುವ ಕೆಲಸಕ್ಕೆ ಈ ಒಂದು ಎರಡು ಒಂದು ಮಕ್ಕಳ ಆಟ ಮತ್ತು ಇನ್ನೊಂದು ಸರ್ಪನೆ ಹಾಗೆ ನುಂಗತ್ತೋ ಅದನ್ನ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇವರಿಗೆ ಇಫರ್ಟ್ಲೆಸ್ ಆಗೆಲ್ಲ ಆಗತ್ತೆ, ಅವನಲ್ಲಿ ನೈರ್ಗುಣ್ಯ ವಿಕಾರಗಳು ಯಾವುದು ಇಲ್ಲ, ಅವನ ಆನಂದದ ಉದ್ರೇಕವೇ ಎಲ್ಲವೂ ಸೃಷ್ಟಿ, ಅದನಿಂದ ಅವನಿಗೆ ಪ್ರಯೋಜನ ಇಲ್ಲ ನಮಗೆ ಪ್ರಯೋಜನ ಅಂಬೋದನ್ನ ಅಲ್ಲಿ ಹೇಳ್ತಾರ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೆಕ್ಸ್ಟ್ ಪದ್ಯದಲ್ಲಿ 29th ಪದ್ಯದಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ. ಇದು ಹೇಗೆ ಕೊಡ್ತಾರೆ ಅಂದ್ರೆ, ಈ ಸೃಷ್ಟಿ ಸ್ಥಿತಿಗಾಲದಲ್ಲಿ ಅವನು ಹೇಗೆ ಈ ಕೆಲಸಗಳನ್ನೆಲ್ಲ ಮಾಡ್ತಾನೆ, ಒಳಗಿದ್ದು ಮಾಡ್ತಾನೆ. ಅಲ್ಲಿ ಆ ಪದ್ಯದಲ್ಲಿ ಆ ಮಳಲ ಮನೆಗಳ ಮಾಡಿ ಅಂತ ಹೇಳುವಾಗ ಅಲ್ಲಿ ಒಳಗೆ ಬರುವಂತ ಪ್ರಸಕ್ತಿಯೇ ಇಲ್ಲ, ಹೊರಗಿಂದ ಆಟ. ಎಲರುಣಿ ಅಂತ ಹೇಳುವಾಗಲೂ ಅಲ್ಲಿ ಅದರ ತನ್ನ ಮಕ್ಕಳ ಅದು ಸಂಹಾರಕ್ಕೆ ಆ ಸಂಕರ್ಷಣ ರೂಪದಿಂದ ಅವನು ನರಸಿಂಹ ಸಂಕರ್ಷಣ ರೂಪದಿಂದ ಹೇಗೆ ಸಂಹಾರ ಮಾಡ್ತಾನೆ, ಎಲ್ಲವೂ ತನ್ನ ಒಳಗೆ ಇಟ್ಟುಕೊಳ್ತಾನೆ ಅಂಬೋದಕ್ಕೆ ಆಗಿದೆ. ಬಟ್ ಈ ಪದ್ಯದಲ್ಲಿ ಬೇರೆ ಅವರ ಕ್ರಿಯೆಗಳನ್ನ ಹೇಗೆ ಮಾಡ್ತಾನೆ, ಈ ಜಗತ್ತು ಸೃಷ್ಟಿಯಾದ ಜಗತ್ತಲ್ಲಿ ಇಷ್ಟು ಕ್ರಿಯೆಗಳು ಕಾಣಿಸ್ತಾ ಇದಲ್ಲ, ಅದು ಹೇಗೆ ಮಾಡ್ತಾನೆಂಬುದಕ್ಕೆ ನೆಕ್ಸ್ಟ್ ಪದ್ಯವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ವೇಷ ಭಾಷೆಗಳಿಂದ ಜನರ ಪ್ರಮೋಷ ಗೈಸುವ ನಟ ಪುರುಷನೋಲ್ ರೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ ಅಂತ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ನಾವು ನೋಡುವಂತ ಆ ಒಂದು ನಟ ಪುರುಷ ಅಂದ್ರೆ ಆಕ್ಟರ್ ಅಂತ ಹೇಳ್ತೀವಲ್ಲ, ಈ ಆಕ್ಟರ್ ಇವರುಗಳು ಏನ್ ಮಾಡ್ತಾರೆ, ಯಾವ ಕ್ಯಾರೆಕ್ಟರ್ ತಕೊಳ್ತಾರ, ಒಂದು ರಾವಣ ಮುಂತಾದ ಇದು ಪ್ರಸಿದ್ಧವಾಗಿ ಇದು ಹಾಕ್ತಾರೆ, ರಾವಣನ ರಾಮನ ಕ್ಯಾರೆಕ್ಟರ್ ಇದು ತಕೊಂಡಾಗ ಏನ್ ಮಾಡ್ತಾರ, ಆ ಆಕ್ಟರ್ ಆಗಿರೋದಿಲ್ಲ, ಆ ತರ ಒಂದು ವೇಷ ಒಳಗೆ ಇರುವನು ಆಕ್ಟರ್ ಅವನದ್ದೇ ಆದದ್ದು, ಹೊರಗೆ ಆ ವೇಷ ಅವನಿಗೆ ಇರುತ್ತೆ. ಸೊ ಅವನು ಹೇಗೆ ಮಾಡ್ತಾನೆ, ರಾವಣನ ಪಾತ್ರ ಮಾಡಿದ್ದವನು ರಾವಣನಂತೆ ಆ ಒಂದು ಹಾವಭಾವಗಳನ್ನ ತೋರಿಸ್ತಾನೆ, ತನ್ನ ಧ್ವನಿಯಿಂದ ತನ್ನ ರೂಪದಿಂದ ಅವನು ಎಲ್ಲವನ್ನು ತೋರಿಸ್ತಾನೆ, ಕ್ರೌರ್ಯತ್ವವನ್ನು ರಾವಣನ ಮೂಲಕ ರಾಮನ ಮೂಲಕವಾಗ ಶಾಂತತ್ವ ತೋರಿಸ್ತಾನೆ, ಒಳಗೆ ಇರುವವನು ಬೇರೆ. ಅದು ತೋರಿಸುವಾಗ ಆನ್ ಲುಕರ್ಸ್ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಆಕ್ಟಿಂಗ್ ಅಂತ ಗೊತ್ತಾದ್ರು ಅದನ್ನಿಂದ ಮೋಹಕ್ಕೆ ಒಳಗಾಗ್ತಾರೆ. ಓ ಕಣ್ಣಲ್ಲಿ ನೀರು ಬರತ್ತೆ, ರಾಮ ಸೀತೆಯನ್ನು ಬಿಟ್ಟು ಹೋಗಿದ, ಸೀತೆಯನ್ನ ರಾವಣ ಕರ್ಕೊಂಡು ಹೋದ, ಇದೆಲ್ಲ ನೋಡಿದಾಗ ಅಳ್ತಾರೆ. ಸೋ ಮಚ್ ಎಫೆಕ್ಟ್ ಇರುತ್ತೆ, ನ್ಯಾಚುರಲ್ ಎಫೆಕ್ಟ್ ತರ ರಿಯಲಿ ಕ್ಯಾರೆಕ್ಟರ್, ಯು ಆರ್ ಅನೇಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಕ್ಯಾರೆಕ್ಟರ್ ಅಂಡ್ ದ ಪರ್ಸನ್ ಆಕ್ಟರ್, ಹಾಗಾಗತ್ತೆ. ಇಟ್ ಈಸ್ ಸಿಮಿಲರ್ ಟು ದಟ್ ಅಂತ ಹೇಳ್ತಾರೆ. ಇಲ್ಲಿ ಏನು ಅಂದ್ರೆ, ದೇವರು ಎಲ್ಲರ ಒಳಗೇನು ಇರುವಂತ, ಒಳಗೆ ಇರುವ ಆ ಒಂದು ಆಕ್ಟರ್ ರಾವಣನಾಗೆ ಆಕ್ಟ್ ಮಾಡಿದ್ದ ಆ ಪರ್ಸನ್ ಈಸ್ ನಾಟ್ ರಾವಣ. ರಾವಣನ ಕ್ಯಾರೆಕ್ಟರ್ಸ್, ರಾವಣನ ಗುಣ ತುಂಬಾ ಸಾತ್ವಿಕ, ತುಂಬಾ ಒಳ್ಳೆಯವನಾಗಿರ್ಬೋದು. ರಾಮನಾಗಿ ಆಕ್ಟ್ ಮಾಡಿದ್ದು ತುಂಬಾ ನೀಚನಾಗನೇ ಇರಬಹುದು. ಸೊ ಹೀಗೆ ಅದಕ್ಕೆ ಸಂಬಂಧವೇ ಇಲ್ಲ. ಸೊ ದೇವರು ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ, ದೇವರು ಒಳಗೆ ಇರುವಂತ ದೇವರಲ್ಲಿ ಯಾವ ಒಂದು ವ್ಯತ್ಯಾಸ ಇಲ್ಲ, ಅದು ಬೇರೆ ಭಿನ್ನ ಅಂತ, ಅದು ಬೇರೆ ಆಕ್ಟರ್ ಬೇರೆ ಕ್ಯಾರೆಕ್ಟರ್ ಬೇರೆ. ಸೊ ಇದನ್ನ ಮಾಡಿಸ್ಲಿಕ್ಕೆ ಈ ತರನೇ ದೇವರು ಏನು ಮಾಡ್ತಾನಂದ್ರೆ, ವೇಷ ಅಂದ್ರೆ ಆ ಜೀವನದಲ್ಲಿ ಅವನಿಗೆ ಕರ್ಮಕ್ಕೆ ಗುಣ ಅನುಗುಣವಾಗಿ ಹಿಂದಿನ ಪದ್ಯದಲ್ಲಿ ನೋಡಿದಂತೆ ಅವನು ಹಲವು ಬಗೆಯಲ್ಲಿ ಅವರವರ ಕರ್ಮಕ್ಕೆ ಅನುಗುಣವಾಗಿ, ಅಂದ್ರೆ ಅವರ ಬಾಹ್ಯ ಕರ್ಮ ಅಂದ್ರೆ ಜಡ ಕರ್ಮಕ್ಕೆ, ಅವರ ಮಾಡುವಂತ ಜಡ ಕರ್ಮಕ್ಕೆ ಅನುಗುಣವಾಗಿ ಬಾಹ್ಯದಿಂದ ಬಡತನವೂ ಬರತ್ತ, ಭಾಗ್ಯವೂ ಬರತ್ತ, ಅನೇಕ ಯೋನಿಗಳು ಎಲ್ಲ ಬಾಹ್ಯ, ಜೀವಕ್ಕೆ ಏನು ಆಗೋದಿಲ್ಲ, ಬಾಹ್ಯದಿಂದ ಬಾಹ್ಯ ಜಡ ಕರ್ಮದಿಂದ ಜಡವಾದದ್ದು ಎಲ್ಲವೂ ಬರ್ತಾ ಇರತ್ತೆ. ಅದಕ್ಕೆ ಅನುಗುಣವಾದ ವೇಷ ಭಾಷೆಗಳು, ಯಾವ ಭಾಷೆಗಳು ಅಂದ್ರೆ ಅದಕ್ಕೆ ತಕ್ಕಂತ ಕ್ರೂರ ಮಾತುಗಳು, ಆ ಹಿಂಪಾನ ಮಾತುಗಳು, ಹೇಗೆ ಮಾತಾಡೋದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ನಾವು ಮಾತಾಡೋದು, ನಮ್ಮ ಕರ್ಮಕ್ಕನುಗುಣವಾಗ ನಾವು ಎಲ್ಲಿ ಪ್ರತಿ ಒಂದು ಬಾಹ್ಯದಿಂದ ಏನೇನು, ಬಾಹ್ಯ ಅಂದ್ರೆ ಈ ಜಡ ದೇಹದ ಮೂಲಕ ಬಾಹ್ಯ ಅಂತ ಯಾಕೆ ಹೇಳ್ತಾರಂದ್ರೆ ಜೀವಕ್ಕೆ ಬಾಹ್ಯವಾಗಿರುವಂಥದ್ದು. ಇದಕ್ಕೆ ತಕ್ಕಂತೆ ಅವನು ಅನೇಕ ಯೋನಿಗಳನ್ನ ಕೊಡ್ತಾನೆ, ಅನೇಕ ವೇಷ ಅಂದ್ರೆ ಒಳಗೆ ಇರುವಂತ, ಇಲ್ಲಿ ಮುಖ್ಯವಾದ ಉದ್ದೇಶ ವ್ಯಾಪ್ತಿಯಲ್ಲಿ ಇರುವಂತದ್ದು ಏನು ಅಂದ್ರೆ ಎಲ್ಲ ಕಡೆನೂ ದೇವರು ಇದ್ದಾನೆ, ದೇವರು ಇರುವ ಕಾರಣದಿಂದ ಎಲ್ಲವೂ ಆಗತ್ತ. ಅಂದ್ರೆ ಹೊರಗೆ ಕಾಣಿಸೋದು ಏನು ಅಂದ್ರೆ ಆ ಜೀವ ಮಾಡಿದ ಬಾಹ್ಯ ಕರ್ಮಕ್ಕೆ ಅನುಗುಣವಾಗಿ ಅದಕ್ಕೆ ಎಲ್ಲವೂ ಬರ್ತಾ ಇದೆ. ಸೊ ವೇಷ ಭಾಷೆಗಳಿಂದ ಜನರ ಪ್ರಮೋಷ ಗೈಸುವ ಅಂತ ಬಂದಾಗ ವೇಷ ಭಾಷೆಗಳಿಂದ ಜನರ ಪ್ರದೋಷ ಗೈಸುವಂತನೂ ಇದೆ. ಪ್ರಮೋಷ ಅಂತ ಅಂದ್ರೆ ಆ ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾನೆ, ಜನರನ್ನ ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾನೆ. ದೇವರು ಒಳಗಿದ್ದಾನೆ, ಹೊರಗೆ ಕಾಣಿಸೋದೇ ಬೇರೆ. ಸೊ ದೇವರಿಗೆ ಯಾವುದು ಏನೇನು ಲೇಪ ಇರೋದಿಲ್ಲ, ದುರ್ಯೋಧನನಲ್ಲಿ ಇರುವಂತ ದೇವರಿಗೆ ಏನೇನು ಆಗೋದಿಲ್ಲ. ಸೊ ಆ ನಟ ಪುರುಷನ ಓಲ್, ಆ ಪ್ರಮೋಷ ಗೈಸುವ ನಟ ಪುರುಷನ್, ಆ ಒಂದು ಆಕ್ಟರ್ ತರ ಅಂದ್ರೆ ದೇವರು ಆಕ್ಟ್ ಮಾಡ್ತಾನೆ ಅಂದ್ರೆ ಆ ಇಲ್ಲಿ ಆಕ್ಟರ್ ಅಂತ ಹೇಳೋದು ನಟ ಪುರುಷ ಯಾಕೆ ಅಂದ್ರೆ ಅವರಿಗೆ ತಕ್ಕಂತೆ ಮಾಡಿಸ್ತಾನೆ. ಯಾಕೆ ಮಾಡಿಸ್ತಾನೆ
ಕಲಿತಾನಂದ್ರೆ ಆ ಶಕ್ತಿ ಸಾಮರ್ಥ್ಯ ಜೀವಕ್ಕೆ ಇಲ್ಲದ ಕಾರಣದಿಂದ ಇವನೇ ಅದನ್ನ ಮಾಡಿ ಮಾಡಿಸಬೇಕು. ಸೊ ನಟ ಪುರುಷನೋ ದೋಷ, ಸೊ ನಟ ಪುರುಷನಿಗೆ ದೋಷ ಏನು? ರಾವಣನ ಪಾತ್ರ ಮಾಡಿದ ನಟ ಪುರುಷನಿಗೆ ಯಾವ ದೋಷವೂ, ಅಂದರೆ ಯಾವ ದೋಷ ಇಲ್ಲ ಅಂದ್ರೆ ಹಿ ಇಸ್ ನಾಟ್ ರಾವಣ. ರಾವಣನಲ್ಲಿ ತೋರಿಸುವಂತ ಹೀನತೆ ಅವನಲ್ಲಿ ಇಲ್ಲ, ಆ ಅಸುರತ್ವ ಅವನಲ್ಲಿ ಇಲ್ಲ. ಸೊ ಹಾಗೇನೆ ಆ ದೋಷ ದೂರೊಂದು ಬೆರೆಸ್ ಭಗವಂತ ಯಾವತ್ತು ಸರ್ವದಾ ದೋಷ ದೂರನಾಗಿದ್ದಾರೆ. ಲೋಕದೊಳು ಬಹುರೂಪದಾಗ ಅಂದ್ರೆ ಈ ಜನಗಳು ನಾವು ನೋಡುವಂತ ಎಷ್ಟೆಷ್ಟು ಸ್ಪೀಸೀಸ್, ಎಷ್ಟೆಷ್ಟು ಜೀವರಾಶಿಗಳು, ಎಷ್ಟು ಒಂದೊಂದಿಲಿನೂ 84 ಲಕ್ಷ ಯೋನಿಗಳಲ್ಲಿ ಒಂದೊಂದಿಲಿನೂ ಎಷ್ಟು ಎಷ್ಟು ಇರುತ್ತೆ, ಅನಂತ ಸಂಖ್ಯೆಯಿಂದ ಇರುತ್ತೆ. ಅದಕ್ಕೆ ಹೇಳ್ತಾರೆ ಬಹುರೂಪ, ಅದಕ್ಕೆ ತಕ್ಕಂತೆ ಅಷ್ಟು ರೂಪಗಳನ್ನ ಅವನು ತಾಳ್ತಾನಂತ. ಬಹುರೂಪ ಮಾತಿನ ಆ ಒಂದು ಮಾತು, ಅದು ಆ ಒಂದು ಒಂದೊಂದು ಮಾತು ಅಂದ್ರೆ ನಾವು ಪುರುಷರು ಮಾತಾಡೋದು ಮಾತ್ರ ಅಲ್ಲ, ಒಂದೊಂದು ಅನಿಮಲ್ಸ್ ಏನೇನು ಕಮ್ಯುನಿಕೇಶನ್ ಇದೆಯೋ ಎಲ್ಲವೂ ಶಬ್ದ ಧ್ವನಿ ಎಲ್ಲದಿಂದಲೂ ಮಾತೆ ಬಹುರೂಪ ಮಾತಿನಲ್ಲಿ ತೋಷಿಸುವನು ಅವರವರಿಗೆ ತಕ್ಕಂತೆ ರುಚಿ, ಅವರವರಿಗೆ ತಕ್ಕಂತೆ ಸಂತೋಷ, ಅವರವರಿಗೆ ಅಂದ್ರೆ ಅವರವರಿಗೆ ತಕ್ಕಂತೆ ಅಂದ್ರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಸುಖ, ಬಾಹ್ಯದಿಂದಲೇ ಸುಖ ದುಃಖ ಎಲ್ಲವನ್ನು ಕೊಡ್ತಾನೆ. ತೋಷಿಸುವನು ಅವರವರ ಮನದಭಿಲಾಶೆಗಳ ಪೂರೈಸುತ್ತ ಅನುದಿನ. ಸೊ ಯಾರ್ಯಾರಿಗೆ ಏನೇನು ಆಸೆ ಇದೆಯೋ ಆಸೆ ಅದಕ್ಕೆ ಅವರಿಗೆ ತಕ್ಕಂತೆ ಅಂದ್ರೆ ಕರ್ಮಕ್ಕೆ ಅನುಗುಣವಾಗಂತೆ ಎಲ್ಲಾ ಕಡೆಯನ್ನು ಇಟ್ಕೊಳ್ಳಬೇಕು. ನಮ್ಗೆ ಆಸೆ ಇದೆ, ಏನೋ ಒಂದು ಮಾಡ್ಬೇಕು, ನಾವೇ ರಾಜನಾಗ್ಬೇಕು ಅಂತ ಆಸೆ ಇದೆ, ಅದು ಆಗೋದಿಲ್ಲ. ಅದಕ್ಕೆ ತಕ್ಕಂತೆ ಏನಾದ್ರು ಕರ್ಮ ಇದ್ರೆ ಅದಕ್ಕೆ ಕಾಲ ಬಂದಾಗ ಅದು ಆಸೆ ಪಡ್ತೀವಿ, ಅದು ಆಗತ್ತೆ. ಸೊ ಹೀಗೆ ಪೂರೈಸುವನು ಅನುದಿನ ಪೋಷಿಸುವ, ಅವನು ಪೋಷಣೆಯನ್ನು ಮಾಡ್ತಾನೆ, ನಮ್ಮನ್ನ ರಕ್ಷಣೆಯನ್ನು ಮಾಡ್ತಾನೆ. ಪೋಷಿಸುವ ಪೂತಾತ್ಮ, ಇದು ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತ ಪೂತಾತ್ಮ ಅಂದ್ರೆ ಪೂತ ಅಂದ್ರೆ ದೋಷರಹಿತನಾದವನು ದೇವರನ್ನ. ಸೊ ಬೇಸಿಕಲಿ ಇಲ್ಲಿ ವ್ಯಾಪ್ತಿಯಲ್ಲಿ ಏನ್ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂದ್ರೆ ದೇವರು ಎಲ್ಲಡೆ ಇದ್ರನು ಅವನಲ್ಲಿ ಯಾವ ದೋಷ, ಏನೇನು ನಾವು ಟಾಯ್ಲೆಟ್ಗೆ ಹೋಗ್ತೀವಿ ಟಾಯ್ಲೆಟ್ಲಿನೂ ದೇವರು ಇದ್ದಾನೆ, ಏನು ಕಶ್ಮಲ ನೋಡ್ತೀವಿ ಆ ಕಶ್ಮಲದಲ್ಲಿನೂ ದೇವರು ಇದ್ದಾನೆ ಅವನಿಗೆ ಅಂದ್ರೆ ನಮ್ಗೆ ಅಸಹ್ಯ ಆಗತ್ತೆ. ಬಟ್ ದೇವರಿಗೆ ಅದಕ್ಕೆ ಅಂಟುವಿಕೆ ಎಂಬುದೇ ಇಲ್ಲ ಎಂಬುದನ್ನ ದೋಷರಹಿತ ಪೂತಾತ್ಮ, ಅದಕ್ಕೆ ಪೂತಾತ್ಮ ಇದು ವಿಷ್ಣು ಸಹಸ್ರನಾಮ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ನಾಡಿಗತವಾದ ನಮ್ಮ ಬಿಂಬರೂಪಿ ನಾಡಿಗತವಾಗಿರುವಂತ ಒಂದಿರುವ ಪೂತಾತ್ಮ ಅಂತ ಅವನನ್ನ ಚಿಂತನೆ ಮಾಡುವ ಮೂಲಕವಾಗಿ ನಾವು ಪವಿತ್ರ ಆಗ್ತೀವಿ. ಅವನನ್ನ ಪೂತಾತ್ಮ ಅಂತ ಚಿಂತನೆ ಮಾಡಿದ್ರೆ ನಾವು ಆ ದೋಷಗಳಿಂದ ನಾವು ಲೇಪರಹಿತವಾಗೆ ನಾವು ಇರ್ತೀವಿ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಪೂತಾತ್ಮ ಪ್ರಮೋಷವೂ ಇದೆ. ಪ್ರಮೋಷ ಅಂದ್ರೆ ಮನಸ್ಸನ್ನ ಆಕರ್ಷ ಮಾಡೋದು, ಅಟ್ರಾಕ್ಟ್ ಮಾಡೋದು, ಆ ಪ್ರಮೋಷಗೊಳಿಸುವ ಎಂಬುದಕ್ಕೆ ಅರ್ಥವು ಬರುತ್ತೆ ವೇಷಭಾಷೆಗೆ ಪ್ರಮೋಷಗೊಳಿಸುವ ಎಂಬುದಕ್ಕೆ. ಸೊ ಅದು ಪ್ರದೋಷ ಪ್ರಮೋಷ ನಾವು ಇಟ್ಕೊಂಡಿದ್ದೀವಿ. ಪ್ರಮೋಷ ಗೈಸುವ ನಟ ಪುರುಷನೋ ದೋಷ ದೂರನು ಲೋಕದಳು ಬಹುರೂಪ ಮಾತಿನಲ್ಲಿ ತೋಷಿಸುವ ನಾನು ಅವರವರ ಮನದಭಿಲಾಶೆಗಳ ಪೂರೈಸುತ್ತ ಅನುದಿನ ಪೋಷಿಸುವ ಪೂತಾತ್ಮನಾಗೆ ಅವನು ನಮ್ಮನ್ನ ಪಾವನಗೊಳಿಸ್ತಾನ. ಪೂರ್ಣ ಆನಂದ ಜ್ಞಾನ ದೇವರನ್ನ ಯಾವಾಗ್ಲೂ ಚಿಂತನೆ ಇದು ಎರಡನ್ನ ಹಾಕಿ ಕೊಡ್ತಾರೆ. ದೇವರ ಚಿಂತನೆ ಮಾಡಬೇಕು ಅಂದ್ರೆ ಅವನು ಪಾಪ ದೋಷರಹಿತ ದೋಷ ದೂರ ಅಂಬೋ ದೋಷವೇ ಇಲ್ಲ. ಆಮೇಲೆ ಗುಣದಿಂದ ಪೂರ್ಣನ ಪೂರ್ಣ ಆನಂದ ಜ್ಞಾನಮಯ ದೇವರು ಅಂದ್ರೆ ಪೂರ್ಣವಾದ ಆನಂದ ಜ್ಞಾನಮಯ. ಸೊ ಇದು ಎರಡನ್ನ ಯಾವತ್ತೂ ನಾವು ಇಟ್ಕೋಬೇಕು ಅಂದ್ರೆ ಸುಮ್ಮನೆ ಹೇಳೋದಲ್ಲ. ಎಲ್ಲಿ 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 ದೇವರದ್ದು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಈ ಎರಡನ್ನೂ ನಾವು ಅಪ್ಲೈ ಮಾಡ್ತಾನೇ. ಸೊ ನಾವು ಹೇಳುವಂತ ಯಾವುದೇ ಆನ್ಸರ್ ಆಗಲಿ ಯಾವುದೇ ಆಗಲಿ ಅದು ಸರಿಯೋ ತಪ್ಪೋ ಅಂದ್ರೆ ನಾವು ಹೇಳುವ ವಿಷಯ ಎಲ್ಲಿ ಪರಿವಸಾನ ಆಗತ್ತೆ, ವೇರ್ ಇಟ್ ಲೀಡ್ಸ್ ಟು, ಡಸ್ ಇಟ್ ಇಂಪ್ಲೈ ಎನಿ, ಡಸ್ ಇಟ್ ಬ್ರಿಂಗ್ ಎನಿ ದೋಷ ಟು ಭಗವಂತ. ದೇವರ ಪೂರ್ಣತ್ವಕ್ಕೆ ಏನಾದ್ರು ಚ್ಯುತಿ ಬರುತ್ತಾ, ಅವನ ಪೂರ್ಣತ್ವ ಚಂದ ಪ್ರತಿಪಾದನೆ ಮಾಡುತ್ತಾ ಅಂತ ಅದನ್ನ ಚೆಕ್ ಮಾಡಬೇಕು. ಅದು ಆದಾಗ ದೋಷರಹಿತ ಗುಣಪೂರ್ಣತ್ವದಲ್ಲಿ ತೋರಿಸಬೇಕು. ಹಾಗೆ ದ ಕನ್ಕ್ಲೂಷನ್ ದಟ್ ವಿ ಅರೈವ್ ಈಸ್ ರೈಟ್. ದೇವರ ಬಗ್ಗೆ ಯಾವುದೇ ಒಂದು ಪುರಾಣಗಳು ಯಾವುದು ಕೇಳಿದಾಗಲೂ ಇದು ನಮ್ಮ ಮನಸ್ಸಲ್ಲಿ ಇರಬೇಕು. ಅದಕ್ಕೆ ತಿರ್ಗಾ 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 ಪೂರ್ಣ ಆನಂದ ಜ್ಞಾನಮಯ ಅಂತ ಹೇಳ್ತಾರೆ. ಅದು ಒಂದು ಇನ್ನೊಂದು ದೋಷ ದೂರ. ಸೊ ಇದು ಹೇಳೋ ಮೂಲಕವಾಗ ನಾವು ನಾವು ಸರಿಯಾಗಿ ತಿಳ್ಕೊಂಡೀವ ಎಂಬುದಕ್ಕೆ ಇದು ಒಂದು ಲಿಟ್ಮಸ್ ಟೆಸ್ಟ್. ಅದು ಒಂದಾದರೆ ಇನ್ನೊಂದು ಮುಖ್ಯ ಕಾರಣ, ದೇವರನ್ನ ನಾವು ಹಾಗೆ ಚಿಂತನೆ ಮಾಡ್ತೀವೋ ಅದೇ ನಮ್ಮಲ್ಲಿ ಪ್ರತಿಫಲನ ಆಗುತ್ತೆ. ಇದು ನೋಡಿದ್ದೀವಿ ನಾವು, ತಮ್ಮ ತಾಯ ತಾ ಉಪಾಸ್ತೆ ತದೈವ ಭವತಿ ಅಂತ ಹೇಳ್ತಾರೆ. ಸೊ ದೇವರನ್ನ ದೋಷ ದೂರ, ದೋಷರಹಿತ, ದೋಷಕ್ಕೆ ದೂರನಾದವನು ಅಂತ ಚಿಂತನೆ ಮಾಡಿದ್ರೆ ಅದಕ್ಕೆ ಸಂಬಂಧವಾದಂತ ರೂಪ ಪೂತಾತ್ಮ ಅಂತಾರೆ. ಆ ರೂಪ ದೇವರನ್ನು ಬರೆದಾಗ ಆ ರೂಪ ಆ ರೂಪದಿಂದ ಭಗವಂತ ಅವನು ವ್ಯಕ್ತನಾಗಿ ಅದು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಪಾಪಗಳು ಎಷ್ಟು ಪಾಪಗಳು ನಮ್ಗೆ ಎಷ್ಟು ತಿಳುವಳಿಕೆ ಇರುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಅದನ್ನ ಗ್ರಹಣ ಮಾಡಬೇಕು. ದೇವರನ್ನ ಸುಮ್ಮನೆ ಬಾಯಿಂದ ಹೇಳೋದಿಲ್ಲ, ಮನಸ್ಸಿನಿಂದ ಗ್ರಹಣ ಮಾಡಬೇಕು. ಅದು ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪ, ಅದು ನಮ್ಮ ಬಿಂಬ ರೂಪ, ಅದು ನಮ್ಮ ನಾಡಿಗತ ರೂಪ. ಹೀಗೆ ತಿಳ್ಕೊಂಡು ಅದನ್ನ ದೋಷ ದೂರ ಅಂದ್ರೆ ನಮ್ಮಲ್ಲಿ ಇರುವಂತ ದೋಷ ಹೋಗದ ಪೂತಾತ್ಮ ಅಂತ ಹೇಳುವಾಗ ದೋಷ ದೂರ ಅದು ಎಷ್ಟು ಹೋಗಬೇಕೋ ಹೋಗುತ್ತೆ, ಮತ್ತು ಪೂರ್ಣ ಪೂರ್ಣ ಆನಂದ ಜ್ಞಾನಮಯ ಅಂತ ಹೇಳುವ ಮೂಲಕವಾಗಿ ನಮಗೇನು ಜ್ಞಾನ ಆನಂದ ಅಂದ್ರೆ ಒಂದೇ ಇದರಲ್ಲಿ ಬರೋದಿಲ್ಲ, ಚೂರು ಚೂರು ಭಗವಂತನ ಬಗ್ಗೆ ಆ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನಮ್ಗೆ ಆನಂದ ಬರುತ್ತೆ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ ಕೃಷ್ಣ ಅರ್ಪಣ.
ಸರಿ ಶ್ರೀನಿವಾಸ್, ಸರಿ ಕ್ವಶನ್ ನಾಳೆ ಕೇಳ್ಬೋದಾ, ಇವತ್ತು ಕೇಳ್ಬೋದು?
ನಾಳೆ ನಾಳೆ ಇಟ್ಕೊಳ್ಳೋಣ ಕ್ವಶನ್.
ಓಕೆ,
ಇನ್ನೊಂದು ಕ್ಲಾಸ್ ಇದೆ.
ಸರಿ ಸರಿ, ನಮಸ್ಕಾರ.
ನಮಸ್ಕಾರ.